ಸ್ಪೆಷಲ್ ಇಲ್ವಾ ಸರ್? ಐ ತಿಂಕ್ ಇನ್ನೂ ಜಾಯ್ನ್ ಆಗಿಲ್ಲ ಅನ್ಸುತ್ತದೆ ಅವರ ಗುರುಗಳು.
ಹೌದು, ಯಾರಿಲ್ಲ ಇನ್ನು.
ನನ್ನತ್ರ ಮೆಸೇಜ್ ಕಳ್ಸಿದಾರ, ನೋಡ್ತೀನಿ.
ಓಕೆ. ಸರಿ, ಮೀರಾ ಮಾತಾಡೋದು. ಹರೇ ಶ್ರೀನಿವಾಸ ಸರಿ, ನಮಸ್ಕಾರ. ನಮಸ್ಕಾರ
ಹರೇ ಶ್ರೀನಿವಾಸ. ನಮಸ್ಕಾರ ಮೀರಾ.
ಹರೇ ಶ್ರೀನಿವಾಸ ನಮಸ್ಕಾರ ಅಮ್ಮ. ನಾವು 13th ಪದ್ಯ, 12th ಪದ್ಯ ಆಯ್ತು. 13th ಪದ್ಯ ಜಲವೇ ರಸ ಅಲ್ಲದಲ್ಲ, ಅಲ್ಲಿಂದ ಹೇಳ್ಬೇಕು.
15th,
13th,
13th. ಹಾ, ಹೌದೌದು. ಜಲಜನಾಭನ ಮೂರ್ತಿ ಮನದಲ್ಲಿ ಅದನ್ನೇ ಹೇಳಾಯ್ತು ಅಲ್ಲ. ಓಕೆ. ನಿಶ್ಚಲ ಭಕ್ತಿಯಲ್ಲಿ ಚಳಿ ಬಿಸಿಲು ಮಳೆ ಗಾಳಿ. ನೆಲ, ಓ ಅಷ್ಟು ಬಂದಾಯ್ತು. ನೆಲದಲ್ಲಿ ಈಗ ಗಂಧವೇ ಸುಗಂಧವು. ಓಕೆ ಓಕೆ. ಜಲವೇ ರಸ. ಓಕೆ ಓಕೆ, ಜಲವೇ ರಸ. ಓಕೆ, ಲಾಸ್ಟ್ ಒನ್. ಓಕೆ ಓಕೆ, ಆಯ್ತಾಯ್ತು.
ಮೀರಾ, ನೀವು ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ನಾನೇ ಬೇಕಾದ್ರೆ ಭಾರತಿ ಅವ್ರಿಗೆ ಹೇಳ್ತೀನಿ. ಕಾನ್ಫರೆನ್ಸ್ ನಂಬರ್ ಚೇಂಜ್ ಆಗಿದೆ ಅಲ್ವಾ? ಅದು ಅವ್ರ ಯೂಶಲಿ ಅವರು ಇಮೇಲ್ ಕಳಿಸ್ತಾರಲ್ಲ ಎಲ್ಲಾರ್ಗೂ, ಅದರಲ್ಲಿ ಹಳೆ
ಹೌದು.
ನಂಬರ್ ಇದೆ. ಸೊ ಇನ್ ಕೇಸ್ ಯಾರನ ಹೊಸಬ್ರು ಜಾಯಿನ್ ಆದ್ರೆ ನಂಬರ್ ಇಸ್ ನಾಟ್ ಅಪ್ಡೇಟೆಡ್.
ಓಕೆ. ಅಂದ್ರೆ ಫುಟರ್ಲಿ ಹೇಳ್ತೀರಾ? ಫುಟರ್ಲಿ ರಮಾ
ಏನಮ್ಮ, ಅವರು ಇಮೇಲ್ ಅಲ್ಲಿ ಎಲ್ಲ
ಇಮೇಲ್
ಕೇಸ್
ಫುಟರ.
ಕಳಿಸ್ತೀನಿ. ಐ ವಿಲ್ ಸೆಂಡ್ ಅ ಮೆಸೇಜ್.
ಓಕೆ ಅಮ್ಮ. ಓಕೆ ಓಕೆ, ಥ್ಯಾಂಕ್ಸ್. ಓಕೆ
ನೋ
ಓಕೆ,
ಪ್ರಾಬ್ಲಮ್.
ಯಾ ಶುರು ಮಾಡ್ತೀನಿ. ನಾರಾಯಣ ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರು ರವಿಷ್ಠ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ ಜೇತ್ಯಜೋ ಅಖಂಡ ಗುಣೋರ್ ಮಂಡಲಃ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸುಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಸರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು ಕೃಷ್ಣ. ಇವತ್ತು ವಿಶೇಷವಾಗಿ ಹೋಲಿ ಹುಣ್ಣಿಮೆ ಅಂದ್ರ ಕಾಮದಹನ ಪಾರ್ವತಿ ಪರಮೇಶ್ವರರನ್ನ ವಿಶೇಷವಾಗಿ ಧ್ಯಾನ ಮಾಡಬೇಕು, ಅವರ ಅಂತರ್ಯಾಮಿಯಾದಂತ ಭಗವಂತನನ್ನ ಧ್ಯಾನ ಮಾಡುತ್ತಾ, ಮತ್ತು ನಮ್ಗೆ ಆರಾಧನೆಗಳು ಅಂತ ಬಂದಾಗ ನಮ್ದೇ ಆದಂತ ಪ್ರತಿಗೆ ಮಠದಲ್ಲಿ ಸುಧೀಂದ್ರರು ಅಂದ್ರ ಶತಾಯುಷಗಳು ಅಂತ ಕರೀತಾರ ಅವರು. ವಿಶೇಷವಾಗಿ ನಮ್ಮ ನಮ್ಮ ಕುಟುಂಬಕ್ಕೆ ಅವರು ತುಂಬವೂ ಅನುಗ್ರಹ ಮಾಡಿದ್ದಾರೆ. ಸೊ ಅವರ ಆರಾಧನೆ ಇವತ್ತು. ಸೊ ಅವ್ರನ್ನ ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಶುರು ಮಾಡೋಣ. ಈ ಪದ್ಯದಲ್ಲಿ ನೋಡ್ತಾ ಬಂದಿದ್ದೀವಿ ಜಲನಿಜ ನಾಭನ ಮೂರ್ತಿ ಮನದಲ್ಲಿ. ಸೊ ಅದು ನೋಡಿದ್ದೀವಿ ಯಾಕೆ ಪದ್ಮನಾಭ ಯಾಕೆ ವಿಶೇಷ, ಅನೇಕ ಕಾರಣಗಳು. ಒಂದು ಕಾರಣ ಏನು ಅಂದ್ರೆ ಈ ಎಲ್ಲ ಅವತಾರ ಅಂದ್ರೆ ಬ್ರಹ್ಮಾಂಡದಲ್ಲಿ ನಾವು ಹೇಳ್ತೀವಲ್ಲ ಬ್ರಹ್ಮಾಂಡ ಪಿಂಡಾಂಡ ಔಟ್ಸೈಡ್ ಪ್ರಪಂಚದಲ್ಲಿ ಇರುವಂತದ್ದು ನಮ್ಮ ದೇಹದಲ್ಲಿ ಆ ಒಂದು ಒಂದು ಪ್ರೋಟೋಟೈಪ್ ತರ ನಮ್ಮ ದೇಹದಲ್ಲಿ ಎಲ್ಲವೂ ಇದೆ ಅಂತ. ಸೊ ಈ ಬ್ರಹ್ಮಾಂಡದಲ್ಲಿ ಭಗವಂತ ಅದು ಪುರುಷ ರೂಪತ್ರಯ ಅಂತ ಮೂರು ಹೇಳಿದಾಗೆ ಬ್ರಹ್ಮಾಂಡದಲ್ಲಿ ತುಂಬಿರುವಂತ ಒಂದು ಬ್ರಹ್ಮಾಂಡಕ್ಕೆ ಆಚೆ ಇಟ್ ಈಸ್ ನಾಟ್ ಲೀಸ್ ಲೈಕ್ ಒಂದು ನಾವು ಬಿಲ್ಡಿಂಗ್ ಮಾಡುವಾಗ ರಾ ಮೆಟೀರಿಯಲ್ಸ್ ಇರುತ್ತೆ, ರಾ ಮೆಟೀರಿಯಲ್ಸ್ ಆಗೋ ಹಾಗೆ ಬ್ರಹ್ಮಾಂಡಕ್ಕೆ ಆಚೆ ಬ್ರಹ್ಮಾಂಡದ ಒಳಗೆ ಇಟ್ ಈಸ್ ಲೈಕ್ ಎ ಬಿಲ್ಟ್ ಹೌಸ್ ತರ ಅದು ಬ್ರಹ್ಮಾಂಡ. ಆ ಬ್ರಹ್ಮಾಂಡ ಆದ ಮೇಲೆ ಇನ್ನೊಂದು ರೂಪ ನಮ್ಮ ನಮ್ಮ ಒಳಗಿರುವಂತಹ ರೂಪಗಳು ಅಂತ ಪುರುಷ ರೂಪವನ್ನು ಹೇಳುವಾಗ ಈ ಬ್ರಹ್ಮಾಂಡದ ಒಳಗೆ ಅಂತ ಬಂದಾಗ ಇಲ್ಲಿ ಅವನು ಪದ್ಮನಾಭ ಪುರುಷ, ಪದ್ಮನಾಭ ಪುರುಷ ರೂಪ ಅಂದ ವಿರಾಟ ಪುರುಷ ವಿರಾಣ ಪುರುಷನು ಅವನೇ ಆಗ್ತಾನೆ. ಪದ್ಮನಾಭ ಪುರುಷ ಈ ಕತ್ತಲೆಯನ್ನ ತೆಗೆದು ಕತ್ತಲೆಯನ್ನ ಬ್ರಹ್ಮಾಂಡದಲ್ಲಿ ಇರುವಂತ ಪ್ರಳಯ ಕಾಲದಲ್ಲಿ ಪ್ರಳಯದಿಂದ ಹೊರಗೆ ಬಂದು ಸೃಷ್ಟಿ ಮಾಡಿದಾಗ ಒಳಗಿರುವಂತ ಕತ್ತಲೆಯನ್ನ ತನ್ನ ತೇಜದಿಂದ ಹೇಗೆ ಸೂರ್ಯ ಬಂದಾಗ ಕತ್ತಲೆ ಹೋಗುತ್ತೋ ಹಾಗೆ ಈ ಬ್ರಹ್ಮಾಂಡದಲ್ಲಿ ಅವನು ಮಾಡಿದ ಅಂತ. ಅದಕ್ಕೆ ಹೃದಯ ಆಕಾಶ ಹೃದಯ ಸೂರ್ಯ ಹೃದಯದಲ್ಲಿ ಇರುವಂತ ಆ ನಮ್ಮ ನಾವು ಕಮಲಗಳನ್ನ ಇಟ್ಟುಕೊಳ್ಳುವಾಗ್ಲೂ ಸೂರ್ಯ ಮಂಡಲ ಚಂದ್ರಮಂಡಲ ಅಗ್ನಿಮಂಡಲ ಹೀಗೆ ಚಿಂತನೆ ಮಾಡ್ತೀವಿ. ಒಳಗೇನು ಅವನು ಇದ್ದಾನೆ ಹೊರಗೇನು ಇದ್ದಾನೆ. ಸೊ ಈ ಬ್ರಹ್ಮಾಂಡದಲ್ಲಿ ಅವನು ವಿಶೇಷವಾಗಿ ಈ ಪದ್ಮನಾಭ ಪುರುಷ ರೂಪದಲ್ಲಿ ಅವನು ಆ ಒಂದು ಕ್ಷೀರಸಾಗರದಲ್ಲಿ ಇದ್ದಾನೆ ಅಂತ ಚಿಂತನೆ. ಅವನ ನಾಭಿ ಕಮಲದಿಂದ ಈ ಒಂದು ನಮಗೆ ಆವಾಸ ಸ್ಥಾನವಾದಂತ ಈ ಭೂಮಿ 14 ಲೋಕಗಳು ಅಂತ ಚಿಂತನೆ ಮಾಡ್ತೀವಿ. 14 ಲೋಕದಲ್ಲಿ ನಮ್ಮ ಭೂಲೋಕವು ಒಂದಾಗಿದೆ. ಇದು ಎಲ್ಲವೂ ಬರ್ಲಕ್ಕೆ ಕಾರಣಭೂತ ಕಾರಣ ಏನು? ಚತುರ್ಮುಖ ಚತುರ್ಮುಖ ಆ ನಾಭಿ ಕಮಲದಿಂದ ಹಿರಣ್ಯ ಗರ್ಭನಿಗೆ ಅವತಾರವನ್ನು ಮಾಡಿದ ಕಮಲ ಅಂದ್ರೆ ಪದ್ಮ, ಪದ್ಮಕ್ಕೆ ಆಶ್ರಯವಾಗಿರುವಂತದ್ದು ಭಗವಂತ ನಾಭಿ ಸ್ಥಾನ. ಸೊ ಹೀಗೆ ಮೂಲವಾಗಿ ಹೋದರೆ ಅದು ಪದ್ಮನಾಭ ರೂಪ ಆಗತ್ತೆ. ಸೊ ನಮ್ಮ ಮೂಲ ನಮ್ಗೆ ಯಾವತ್ತು ಆಶ್ರಯ ಕೊಡುವಂತ ಈ ಒಂದು ದೃಷ್ಟಿಯಿಂದ ಪದ್ಮನಾಭ ಅಂತ ಅಲ್ಲಿ ಚಿಂತನೆ ಮಾಡ್ತೀವಿ. ಜಲಜನ ಅದಕ್ಕೆ ಜಲಜನಾಭ ಅಂತ ಮೂರ್ತಿ ಮನದಲ್ಲಿ ನೆಲೆಗೊಳಿಸೋದು ನೋಡಿದ್ದೀವಿ. ನಿಶ್ಚಲ ಭಕುತಿಯಲ್ಲಿ ಇದು ಇದು ಹೇಳೋದು ಈ ಒಂದು ಸಂಧಿಯಲ್ಲಿ ನಮ್ಗೆ ತುಂಬಾ ಮಾನಸ ಪೂಜೆ ಅಂತ ಅಂದ್ರೆ ಎರಡು ಮುಖ ನೋಡಿದೀವಿ ಅಂತ ಕಾಣುತ್ತೆ. ಒಂದು ಏನಂದ್ರೆ ನಾವು ಏನು ಬಾಹ್ಯ ಪೂಜೆ ಮಾಡಿದ್ರು ಬಾಹ್ಯದಲ್ಲಿ ನಾವು ಏನೇ ಇಟ್ಟು ಮಾಡಿದ್ರು ಅದು ಎಲ್ಲವೂ ಜಡವಾಗಿರುತ್ತೆ. ಆ ಜಡದೆ ಅಫ್ಕೋರ್ಸ್ ಸಾಳಗ್ರಾಮ ಅಂತ ನಿತ್ಯ ಸನ್ನಿಧಾನಗಳು ನೋಡಿದ್ದೇವೆ. ಅದು ಯಾವುದೇ ಇದನ್ನು ಈ ಒಂದು ಸಾಳಗ್ರಾಮ ಮತ್ತು ಕ್ಷೇತ್ರಗಳು ಈ ತರ ವಿಶೇಷವಾಗಿ ಯಾವತ್ತು ಸನ್ನಿಧಾನ ಅಂದ್ರೆ ತುಳಸಿ ಗಂಗಾ ತಾಲಿ ಮುಂತಾದ್ದು ಎಲ್ಲವೂ ಇರುತ್ತೆ. ಇದ್ರನು ನಮ್ಮ ಒಳಗೆ ಇರುವಂತ ಭಗವಂತನ ರೂಪವನ್ನ ಅಲ್ಲಿ ಕಾಣಬೇಕು ಅಥವಾ ಆವಾಹನ ಮಾಡಬೇಕು. ಸೊ ಏನಾಗುತ್ತೆ, ಫಸ್ಟ್ ಮೊಟ್ಟ ಮೊದಲು ಬರೋದು ನಮ್ಮ ಒಳಗೆ ಇರುವಂತ ಅದಕ್ಕೆ ಧ್ಯಾನ ಶ್ಲೋಕ ಧ್ಯಾನ ಶ್ಲೋಕ ಹೇಳಿ ನಾವು ಶುರು ಮಾಡೋದು. ಯಾಕೆಂದ್ರೆ ಏನು ನೀವು ನೋಡ್ತಾ ಇದ್ರ ಬರೀ ಹೊರಗೆ ಇರುವಂತ ಜಡವನ್ನ ನೋಡ್ತಾ ಇದೀಯಾ, ಅದರ್ವೈಸ್ ಜಡದ ಒಳಗೆ ಯಾರನ್ನ ನೋಡ್ತಿ? ಕರ್ತನಾದಂತ ಭಗವಂತ. ಅವನು ಎಂತದ್ದವನು? ಸೊ ಮನಸ್ಸಲ್ಲಿ ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ ಮಾಡುವ ಈ ಅಂತರ್ಯಾಮಿ ಅಥವಾ ಬಿಂಬರೂಪನಾದಂತ ಭಗವಂತನನ್ನ ಮನಸ್ಸಲ್ಲಿ ಚಿಂತನೆ ಮಾಡೋದು. ಇದು ಮಾಡುವಾಗ ನಾವು ಸುಮ್ಮನೆ ಧ್ಯಾನ ಶ್ಲೋಕ ಹೇಳಿ ಶುರು ಮಾಡ್ತೀವಿ. ಸರಿಯಾಗಿ ಮಾಡಬೇಕಂದ್ರೆ ಮನಸ್ಸಲ್ಲಿ ಅವನಿಗೆ ಮನಸ್ಸಲ್ಲಿ ಯಾವತ್ತೂ ಇದ್ದಾನೆ ನಮ್ದೇ ಆದಂತಹ ಬಿಂಬಮೂರ್ತಿ. ಅವನಿಗೆ ಪೂಜೆ ಷೋಡಶೋಪಚಾರ ನಮ್ಗೆ ಟೈಮ್ ಇರೋದಿಲ್ಲ ಅಷ್ಟೇ ಹೊರತು, ಟೈಮ್ ಇದ್ರೆ ಷೋಡಶೋಪಚಾರ ಪೂಜೆಗಳನ್ನ ಮನಸ್ಸಿನಿಂದ ಅಂದ್ರೆ
ಬಾಯಿ ಬೇಕಾಗಿಲ್ಲ, ಕೈ ಏನು ಬೇಕಾಗಿಲ್ಲ, ವಸ್ತುಗಳು ಬೇಕಾಗಿಲ್ಲ, ಮನಸ್ಸಿನಲ್ಲಿ ಅವನಿಗೆ ಷೋಡಶ ಉಪಚಾರ ಅಂದ್ರೆ ಮನಸ್ಸಿನ ಕಣ್ಣಿನಿಂದ ಅವನಿಗೆ ಮಾಡುವಂತೆ ನಾವು ಚಿಂತನೆ ಮಾಡಿದ್ರೆ ಅದು ಒಂದು ದೊಡ್ಡ ಪೂಜೆ ಆಗತ್ತೆ. ಪೂಜೆ ಮಾಡಿ ಸ್ವಾಮಿ ನನ್ನ ಲಿಮಿಟೇಷನ್ಸ್ ಹೊರಗೆ ನೀನಿದೀಯಾ, ನನಗೆ ನೀನು ಕೊಟ್ಟ ವಸ್ತುವಿಂದ ಪೂಜೆ ಮಾಡ್ತೀನಿ ಅಂತ ಇದು ಬಾಹ್ಯ ಪೂಜೆ ಆಗುತ್ತೆ. ಹೀಗೆ ಪೂಜೆ ಕ್ರಮ ಯಾವಾಗಲೂ ಧ್ಯಾನ ಮಾಡಿ ಆ ಧ್ಯಾನ ಮತ್ತು ಆವಾಹನೆ ಅದರ್ವೈಸ್ ತುಳಸಿ ಇದ್ರ ಆವಾಹನೆ ಬೇಕಾಗಿಲ್ಲ, ಹಾಗೆ ಪೂಜೆ ಮಾಡೋದು, ಅಲ್ಲಿ ನೋಡಿ ಪೂಜೆ ಮಾಡೋದು. ಇನ್ನೊಂದು ಸಂದರ್ಭ ಏನಂದ್ರೆ ನಮಗೆ ಬಾಹ್ಯ ಪೂಜೆ ಮಾಡಲಿಕ್ಕೆ ಆಗೋದೇ ಇಲ್ಲ, ಮೆನಿ ಅ ಟೈಮ್ಸ್ ಆಗೋದಿಲ್ಲ, ಏನೋ ಅವಸರ ಎಲ್ಲೋ ಹೋಗ್ತಾ ಇದೀವಿ, ಆವಾಗ ಕಣ್ಣ ಮುಚ್ಚಿ ಈ ಒಳಗಿನ ಪೂಜೆ, ಒಳಗಿನ ಪೂಜೆ ನೋಡಿ ಮಾನಸ ಪೂಜೆ, ಮಾನಸ ಪೂಜೆ ನೀವು 5 ನಿಮಿಷದಲ್ಲಿ ಮಾಡಬಹುದು, 1 ನಿಮಿಷದಲ್ಲಿ ಮಾಡಬಹುದು, ಫ್ಯೂ ಸೆಕೆಂಡ್ಸ್ಲಿನೂ ಮಾಡಬಹುದು. ಸೊ ನಮ್ಗೆ ಟೈಮ್ಗೆ ಬಟ್ ಇದು ದೊಡ್ಡ ಪೂಜೆ ಆಗತ್ತೆ, ಯಾಕಂದ್ರೆ ಮನಸ್ಸಲ್ಲಿ ಫೋಕಸ್ ಮಾಡಿ ಮಾಡ್ತೀವಲ್ಲ, ದೊಡ್ಡ ಪೂಜೆ ಆಗತ್ತೆ. ನಮ್ಗೆ ಬಾಹ್ಯ ನಮ್ಗೆ ಅನುಕೂಲ ಯಾವಾಗ ಯಾವಾಗ ಇರತ್ತೋ, ದಿಸ್ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್, ಅನುಕೂಲ ಇದ್ದಾಗೆ ಬಾಹ್ಯ ಪೂಜೆನೂ ನಾವು ಮಾಡ್ತೀವಿ. ಸೊ ಅದಕ್ಕೆ ಇಲ್ಲಿ ಮನದಲ್ಲಿ ನೆಲೆಗೊಳಿಸಿ ಅಂತ. ಸೊ ಇದು ನಮ್ಗೆ ಈ ಕಾಲದಲ್ಲಿ ತುಂಬಾ ಅನುಕೂಲ ಆಗತ್ತೆ. ಮನಸ್ಸಲ್ಲಿ ಈ ನಮ್ಗೆ ಎಲ್ಲರಿಗೂ ಈ ಪಿಕ್ಚರ್ ನೆನಪು ಬಂದ್ಬಿಡತ್ತೆ, ಪದ್ಮನಾಭ ರೂಪಿ ಭಗವಂತ, ಅದು ಅನಂತ ಚತುರ್ದಶಿ ಮುಂತಾದ ಪೂಜೆಗಳು ವಿಶೇಷ ಮಾಡ್ತೀವಿ. ಅದರ್ವೈಸ್ ಆ ಪಿಕ್ಚರ್ ಅಂತೂ ನಮ್ಗೆ ಆ ಮಲಗಿರುವಂತ ಶೇಷಶಾಯಿಯಾಗಿ ಮಲಗಿರುವಂತ ಭಗವಂತ, ಅವನ ನಾಭಿಯಲ್ಲಿ ಕಮಲ, ಚತುರ್ಮುಖ ಭೂ ಆ ಚತುರ್ಮುಖ, ಆ ಕಮಲಕ್ಕೆ 14 ದಳಗಳು, ಇದೆಲ್ಲ ನಮ್ಗೆ ಚಿಂತನೆ ಬರುತ್ತೆ. ಸೊ ಇದನ್ನ ಮಾಡಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕ್ತಿ ಭಕ್ತಿ ಭಕ್ತಿಯಿಂದ ಮಾಡಬೇಕು. ಭಕ್ತಿ ಅಂದ್ರೆ ದೇವರು ಮಾಡಿದ ಉಪಕಾರ. ನಾವು ಈವನ್ ನಾವು ಬದುಕಿ ಇರೋದು ಒಂದು ಕ್ಷಣ ಕ್ಷಣಕ್ಕೆ ನಮ್ಮ ಬುದ್ಧಿ ಕೆಲಸ ಮಾಡೋದು, ನಮ್ಗಿರುವಂತ ಒಂದೊಂದು ಇಂದ್ರಿಯವು ಕೆಲಸ ಮಾಡ್ತಾ ಇದೆಲ್ಲ, ಅದು ಎಲ್ಲವೂ ದೇವರು ಯಾವಾಗ ಟರ್ನ್ ಆಫ್ ಮಾಡ್ತಾನಂತ ಗೊತ್ತಿಲ್ಲ, ಯಾವಾಗ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾನಂತ ಗೊತ್ತಿಲ್ಲ, ಯಾವಾಗ ಪುಣ್ಯಕರ್ಮ ಮಾಡ್ತೀವಿ ಗೊತ್ತಿಲ್ಲ, ಅವನ ಅನುಗ್ರಹದಿಂದ ಆಗ್ತಾ ಇದೆ, ಇಷ್ಟು ಚೆನ್ನಾಗಿ ಆಗ್ತಾ ಇದೆ ನಮ್ಗೆ. ಸೊ ಆ ಒಂದು ಉಪಕಾರದ ಸ್ಮರಣೆ ಅದೇ ಭಕ್ತಿ ಎಂಬುದು. ನಿಶ್ಚಲವಾಗ ಏನೇ ಹಾಗೆ ಇದನ್ನು ದೇವರು ಇದ್ದಾನೆ, ಅವನೇ ಎಲ್ಲವನ್ನು ಎಲ್ಲರ ಮೂಲಕ ನಮ್ಗೆ ಎಲ್ಲ ಕೊಡ್ತಾ ಇದ್ದಾನೆ ಅಂಬುವ ಒಂದು ಚಿಂತನೆ ನಿಶ್ಚಲ ಭಕ್ತಿಯಿಂದ. ಅದಕ್ಕೆ ಇಲ್ಲಿ ಚಳಿ ಬಿಸಿಲು ಅದು ನೋಡಿದ್ದೀವಿ, ಅಂದ್ರೆ ದೇವರು ಸೃಷ್ಟಿ ಅಂದ್ರೆ ಪದ್ಮನಾಭ ರೂಪವನ್ನ ಚಿಂತನೆ ಮಾಡುವಾಗ 14 ಲೋಕಗಳು, 14 ಲೋಕದಲ್ಲಿ ಒಂದು ನಮ್ಮ ಭೂಲೋಕ, ಈ ಭೂಲೋಕದಲ್ಲಿ ನಾವು ಒಬ್ಬರೇ ಇಲ್ಲ, ಅನೇಕ 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 ಯೋನಿಗಳು, ಅದರಲ್ಲಿ ಬರುವಂತ ಜೀವರಾಶಿಗಳು ಎಲ್ಲರಿಗೂ ಹೇಗೆ ಮಾಡಬೇಕು ಅಂತ ಅವನು ನಿರ್ಧಾರ ಮಾಡಿ ಸಂಕಲ್ಪ ಮಾಡಿ ಅವನ ಸಂಕಲ್ಪಕ್ಕೆ ಅನುಗುಣವಾಗಿ ಎಲ್ಲ ಸೃಷ್ಟಿ ಎಲ್ಲವೂ ಮಾಡ್ತಾ ಬಂದಿದ್ದಾನೆ. ಸೊ ಎವ್ರಿಥಿಂಗ್ ಅದೇ ಯಾರೋ ಹೇಳಿದಂತೆ, ಏನಪ್ಪ ಇವಾಗ ಏನೇನೋ ವೈರಸ್ ಬರುತ್ತೆ ಅದು ಬರುತ್ತೆ ಅಂದ್ರೆ ಅದು ಅವನ ಇಚ್ಛೆ ಪ್ರಕಾರವೇ ಬರುತ್ತೆ. ಅದಕ್ಕೇನೋ ಒಂದು ಪರ್ಪಸ್, ಏನ್ರಿ ಇಷ್ಟು ಜನ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಇದು ಏನ್ರಿ, ಇದು ವಾಟ್ ಅ ಕ್ರೂಯಲ್ ಥಿಂಗ್ ಅಂದ್ರೆ ಜೀವೋ ಜೀವಸ್ ಜೀವನಂ ಅಂತ ಹೇಳುವ ತರ ಅದು ಯಾವ ಒಂದೊಂದು ಒಂದೊಂದು ಕೆಟ್ಟ ಜೀವನೋ ಒಳ್ಳೆ ಜೀವನೋ ಕಾಲಕ್ಕೆ ತಕ್ಕಂತೆ ಆಯಾ ಕಾಲಕ್ಕೆ ಏನೇನಾಗಬೇಕು ಹೇಗ್ ಮಾಡ್ಬೇಕು, ನಮ್ಗೆ ಶಾರ್ಟ್ ಸೈಟ್, ನಮ್ಗೆ ಲಾಂಗ್ ಸೈಟ್ ನಮ್ಗೆ ಇಲ್ಲ, ಅವನ ಪ್ಲಾನ್ ಗೊತ್ತಿಲ್ಲ, ಇನ್ನು ಏನು ಅಂತ ಗೊತ್ತಿಲ್ಲ, ಅವನೇ ಎಲ್ಲವನ್ನು ಮಾಡ್ತಾನೆ. ಸೊ ಈ ಟೈಮ್ಸ್ಲಿ ಇನ್ನೊಂದು ಮುಖವೂ ಇದೆ, ಯಾವುದು ನಮ್ಮ ನಮ್ಮ ಕೈಯಲ್ಲಿ ಇಲ್ಲ, ಇಷ್ಟು ಮಾಡಿದ್ರೆ ಇಟ್ ಇಸ್ ಬಿಯಾಂಡ್ ಅಸ್, ಎಲ್ಲವೂ ಚೇಂಜ್ ಆಗ್ಬಿಡುತ್ತೆ, ಎವ್ರಿಥಿಂಗ್ ಚೇಂಜಸ್ ಸಮಥಿಂಗ್ ಲೈಕ್ ದಿಸ್ ಬಯೋಲಾಜಿಕಲ್ ಕ್ಯಾಟಸ್ಟ್ರಫ್ ಆದಾಗ ಎವ್ರಿಥಿಂಗ್ ಚೇಂಜಸ್. ಸೊ ದೇವರ ಕೈವಾಡ ಇದೆ, ಅದು ಪ್ರಕಾರ ಆಗತ್ತೆ ಅಂಬೋದನ್ನು ಸೂಚಿಸ್ತ. ಸೊ ಒಂದೊಂದಕ್ಕೆ, ಸೊ ಅದಕ್ಕೆ ಏನ್ ಹೇಳ್ತಾರೆ, ಚಳಿ ಬಿಸಿಲು ಮಳೆ ಇದೆಲ್ಲ ಋತುಗಳ, ಇದು ಯಾಕೆ ಇದು ಎನ್ನ ಮಾತ್ರ ಹೇಳಿದಾರಂದ್ರೆ ಒಂದು ವರ್ಷ ಇಡೀ ಒಂದು ವರ್ಷ ಅಂದ್ರೆ ಅದು ನಮ್ಮ ಜೀವನದಲ್ಲಿ ಇರುವಂತ ಒಂದು ದಿನ ಅಂಬೋ ಹೋಮ, ಒಂದು ಹೋಮ ಆಗು, ಒಂದು ವರ್ಷ ಬರ್ತರೆ ಬರತ್ತಲ್ಲ ಅದು ಒಂದೊಂದು ಹೋಮ ಅಂತ ದೇವರಿಗೆ ಸಮರ್ಪಣೆ, ಇವತ್ತು ಮಾಡಿದ್ದು ಈ ವರ್ಷದಲ್ಲಿ ಮಾಡಿದ್ದು ಈ ದಿವಸ ಮಾಡಿದ್ದ ಸಮರ್ಪಣೆ ಆಗತ್ತೆ. ಹಾಗೇನೆ ಋತುಗಳಲ್ಲಿ ಮಾಡಿದ ಸಮರ್ಪಣೆ, ಈ ಮಾಘ ಸ್ನಾನ ಮುಂತ ಈ ಸಮರ್ಪಣೆ, ಆಮೇಲೆ ಇಡೀ ವರ್ಷ ಅಂದ್ರೆ ಸೂರ್ಯನ ಗತಿಯನ್ನ ಇಟ್ಟುಕೊಂಡು ಗವಾಮ ಯಜ್ಞ ಅಂತ ಹೇಳ್ತಾರೆ, ಒಂದು ದಿವಸ ಅದು ದೇವರಿಗೆ ಅರ್ಪಣೆ, ಒಂದು ವರ್ಷದ ಅರ್ಪಣೆ ಅಂದ್ರೆ ದೇವತೆಗಳಿಗೆ ಒಂದು ವರ್ಷ ಅಂಬೋದು ಒಂದು ದಿವಸ ಆಗುತ್ತೆ. ಸೊ ಹೀಗೆ ಇದು ಈ ಋತು ಧರ್ಮಗಳು ಒಂದೊಂದು ಋತುವಿನಲ್ಲಿನು ಯಾವ ಯಾವ್ದು ಹ್ಯಾಗ ಹ್ಯಾಗಿರ್ಬೇಕು, ಋತು ಧರ್ಮ ಹ್ಯಾಗೋ ಹಾಗೇನೆ ಜ್ವರ ಹರ ಅದು ಜ್ವರ ಹರ ನಾರಸಿಂಹನ ಅಂತ. ಸೊ ಜ್ವರ ದೇವರು ಅನೇಕ ರೂಪದಿಂದ ಇದ್ದು ಹಿ ಡಸ್ ಆಲ್ ದ ವ್ಯಾಪಾರ ಅಕಾರ್ಡಿಂಗ್ ಟು ದ ಕರ್ಮ,
ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಒಂದು ಪರ್ಪಸ್ ಇದು, ಅದು ಅವನ ಇಚ್ಛೆ ಪ್ರಕಾರ ಸಂಕಲ್ಪ ಪ್ರಕಾರ ಆಗೋವಾಗ ನಮಗೆ ಶಾರ್ಟ್ ಸೈಟೆಡ್ಲಿ ನಮಗೆ ಇದು ಅದು ಅಂತ ನಾವು ಬುಯ್ಯೋದು ಈ ತರ ದೇವರ ಅಂದ್ರೆ ದೇವರು ಮಾಡುವ ಕಾರ್ಯವನ್ನ ಮುಂದೆ ಮಾಡಬಾರದು ಅಂತ ಹೇಳ್ಬಿಟ್ಟು ಸರಿ ಇದು ಮಾಡಿ ಫಸ್ಟ್ ಸ್ಟಾಪ್ ಮುಂದೆ ಮಾಡೋದನ್ನ ನಿಲ್ಲಿಸಿ, ಯಾಕಂದ್ರೆ ಅದು ದೇವರ ಇಚ್ಛೆ ಪ್ರಕಾರ ಆಗ್ತದೆ. ನಮ್ಮ 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 ಅಂದ್ರೆ ಯಾವುದು ಏನು ನಾವು ಮಾಡಬಾರದ ಅಂದ್ರೆ ನಮ್ಮ ಧರ್ಮವನ್ನ ನಾವು ಮಾಡಬೇಕು. ನಮ್ಮ ಧರ್ಮವನ್ನ ಮಾಡುತ್ತಾ ಈ ಒಂದು ಋತು ಧರ್ಮಗಳು ಕಾಲಕಾಲಕ್ಕೆ ಬರೋದನ್ನ ನಿಂದನೆ ಮಾಡಬೇಡಿ. ಯಾಕಂದ್ರೆ ದೇವರೇ ಎಲ್ಲವನ್ನು ಕೊಡುವುದು, ದುಃಖ ಕೊಡೋದು ದೇವರೇ ಅದು ಅವನ ಪ್ರಸಾದವೇ, ಸುಖ ಕೊಡೋದು ದೇವರೇ ಅದು ಅವನ ಪ್ರಸಾದ ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಸೊ ಹೀಗೆ ಚಿಂತನೆ ಮಾಡಿ ಮತ್ತೆ ಏನ್ ಮಾಡ್ಬೇಕು ಇದು ಮಾಡಿ ಆಯ್ತು ಆಮೇಲೆ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪೂಜೆ ಹೇಗೆ ಮಾಡೋದು ಅಂದ್ರೆ ನಾವು ಪೂಜೆ ಮಾಡುವಾಗ ಬಳಸುವಂತ ವಸ್ತುಗಳನ್ನ ನೆಲದಲ್ಲಿ ಹಗಂದ ಅದು ನೋಡಿದೀವಿ ಅಂದ್ರೆ ಈ ಪಂಚಭೂತದಿಂದ ಎಲ್ಲವೂ ಆಗಿದೆ. ಇದರಲ್ಲಿ ಇರುವಂತ ನೆಲದಲಿಹ ಗಂಧ ಪೃಥ್ವಿ ತತ್ವದಲ್ಲಿ ಅಂದ್ರೆ ಭೂಮಿಯಲ್ಲಿ ಭೂಮಿಯರ ವಿಶೇಷ ಏನು, ವಾಟ್ ಈಸ್ ದ ಎಸೆನ್ಸ್ ಆಫ್ ಭೂಮಿ ಅಂದ್ರೆ ಗಂಧ ಅಂತ ಹೇಳ್ತಾರೆ. ಈ ಗಂಧವೇ ಭೂಮಿಯಲ್ಲಿ ಇರುವಂತ ಈ ಗಂಧ ಅದೇ ಅವರಿಗೆ ನಾವು ಕೊಡುವಂತ ಅಂದ್ರೆ ಭೂಮಿಯಲ್ಲಿರುವಂತ ಗಂಧ ಹೇಗೆ ಬರುತ್ತೆ ಆ ಭೂಮಿಯಿಂದ ಬರುವಂತದ್ದು ಭೂಮಿಯನ್ನ ಆಧಾರ ಭೂಮಿಯ ಭೇದಿಸಿ ಬರುವಂತ ಗಿಡ ಮರಗಳು ಅಲ್ಲಿ ಆಗುವಂತ ಪುಷ್ಪಗಳು ಇರಬಹುದು ಚಂದನ ಮುಂತಾದ ಅದು ಗಂಧಗಳು ಅದರಿಂದ ಬರುವಂತದ್ದು ಇರೋದು. ಸೊ ಹೀಗೆ ಈ ಇದನ್ನೇ ದೇವರಿಗೆ ಇದನ್ನೇ ಅರ್ಪಣ. ಸೊ ಯಾಕೆ ಏನ್ ಅರ್ಪಣೆ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು ಪೂಜೆಗೆ ಏನ್ ಬಳಸ್ತೀವಿ ಅಂದ್ರೆ ಆ ಗಂಧದಲ್ಲಿ ಭಗವಂತನ ರೂಪ ಅಲ್ಲಿನೂ ಅವನಿಗೆ ಇದೆ, ಭಗವಂತನ ರೂಪ ಇದೆ ಅದನ್ನೇ ಅವನಿಗೆ ಅರ್ಪಣೆ ಮಾಡೋದು ಅಂತ. ನೆಲದಲ್ಲಿ ಗಂಧವೇ ಅಂದ್ರೆ ಪುಷ್ಪಗಳಲ್ಲಿ ಇರುವಂತದ್ದು ಗಂಧವೇ ಸುಗ ಅದಕ್ಕೆ ಸೂ ಅಂತ ಹಾಕಿದ್ದ ಆ ಗಂಧ ಸಮರ್ಪಣ ಗಂಧಂ ಸಮರ್ಪಯಾಮಿ ನಮ್ ಪ್ರತಿಯಾತ್ಮಕಂ ಗಂಧಂ ಸಮರ್ಪಯಾಮಿ ಅಂತ. ಅದರವೈಸ್ ಗಂಧ ಇಲ್ಲ ರೀ ನಮ್ಮ ಮನೆಯಲ್ಲಿ ಅಂದ್ರೆ ಮುದ್ರೆ ಅಂದ್ರೆ ಕೈಯಲ್ಲಿ ಮುದ್ರೆಗಳನ್ನು ತೋರ್ಸ ಮುದಂ ರಾತಿಯಿಂದ ಮುದ್ರಾ ಅಂದ್ರೆ ಇದು ಡಾನ್ಸರ್ ಮಾಡುವಂತದ್ದೇ ಇದು ದೇವರಿಗೆ ಈ ತರ ದೇವರು ಹಾಗೆ ಕಮ್ಯುನಿಕೇಟ್ ಮಾಡ್ತಾನೆ. ನಾವು ಈ ಮುದ್ರೆ ದೇವರು ಅಭಯ ಹಸ್ತ ಮತ್ತು ಚಕ್ರ ಶಂಖ ಇದ್ರ ಮೂಲಕ ನಮ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ. ಹಾಗೇನೆ ಅವನಿಗೆ ಕೊಟ್ಟ ಈ ಒಂದು ಯಾಕೆಂದ್ರೆ ಅವನಿಗೆ ಕೊಟ್ಟಂದ್ರೆ ಡ್ಯಾನ್ಸ್ ಮಾಡಬೇಕು ಅಂತ ಅರ್ಥ ಇಲ್ಲ. ಈ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ಒಂದೊಂದಲ್ಲಿ ಒಂದೊಂದು ವಿಶೇಷ ಇರುತ್ತೆ ಅದನ್ನ ಮುಟ್ಟಿ ದೇವರಿಗೆ ಅರ್ಪಣೆ ಏನೇ ಇಲ್ಲದ ಇದೆ. ಲಂ ಪ್ರತ್ಯಾತ್ಮಕಂ ಗಂಧಂ ಸಮರ್ಪಯಾಮಿ ಅಂತ ಗಂಧ ಲಂ ಅದಲಿ ಆ ಗಂಧದಲ್ಲಿ ಆ ಬೀಜಾಕ್ಷರ ಲಂ ಎಂಬ ಬೀಜಾಕ್ಷರ ಇದೆ ಅಂತ ಹೇಳ್ತಾರೆ ಇದು ಮಾಡ್ತಾರೆ. ಅದಕ್ಕೆ ಬೇಸಿಕಲಿ ಅಲ್ಲಿ ಇರುವಂತ ಅವನ ರೂಪವೇ ಆಗತ್ತೆ. ಅದಕ್ಕೆ ಸೂ ಎಂಬುದನ್ನು ಸೂ ಅಂದ್ರೆ ಸಮೀಚೀನವಾದ ಸೂ ಅಂದ್ರೆ ಇನ್ನೊಂದು ಸಮೀಚೀನ ಅಂತ ಒಂದು ಹೇಳ್ತೀವಿ ಸರಿಯಾಗಿರುವಂಥದ್ದು ಅಂದ್ರೆ ಸರಿಯಾಗಿ ಚಂದಾಗಿರೋದು ಅಂದ್ರೆ ಅಲ್ಲಿ ಚಂದ ದ ಬೆಸ್ಟ್ ಪಾರ್ಟ್ ಆಫ್ ಇಟ್ ಅಂದ್ರೆ ಅಲ್ಲಿ ದೇವರದ್ದೇ ಆಗುತ್ತೆ. ಸೊ ಆ ದೇವರ ರೂಪ ಅಂದ್ರೆ ಸು ಅಂದ್ರೆ ವಿಲಕ್ಷಣ ಅಂತನೂ ಆಗತ್ತೆ. ಆ ಗಂಧದಲ್ಲಿ ಅದು ವಾಸ ಒಂದು ಜಡವಾದ ಒಂದು ಪದಾರ್ಥ ಅದರಲ್ಲಿ ಆ ಒಂದು ಕ್ವಾಲಿಟಿಯನ್ನ ಇಡುವುದಕ್ಕೆ ಭಗವಂತನ ರೂಪ ಅದು ಅವನಿಗೆ ಅಂತ ಹೀಗೆ ಸಮರ್ಪಣೆ. ಆರ್ ಗಂಧಂ ನಾವು ಪೂಜೆ ಮಾಡೋ ರೀತಿಯಿಂದ ಗಂಧಂ ಸಮರ್ಪಯಾಮಿ ಅಂತ ಅದು ಗಂಧವನ್ನ ಮಾಡೋದು. ಆಮೇಲೆ ಜಲವೇ ರಸ ಅಂದ್ರೆ ಜಲ ಪೃಥ್ವಿ ಆಯ್ತು ಪಂಚಭೂತದಲ್ಲಿ ಪೃಥ್ವಿ ಆಯ್ತು ಪೃಥ್ವಿ ಆದ ಮೇಲೆ ನೆಕ್ಸ್ಟ್ ಜಲ ಅಂದ್ರೆ ಜಲದಲ್ಲಿ ಏನ್ ಮಾಡೋದು ಅಂದ್ರೆ ಜಲದಲ್ಲಿ ನೀರಲ್ಲಿ ಇರುವಂತ ಮೂರನೇ ಸಂಧಿಯಲ್ಲಿ ನೋಡಿದ್ದೇವೆ ನೀರಲ್ಲಿ ವಿಶೇಷ ಏನು ಯಾವುದೇ ಒಂದು ಪದಾರ್ಥ ಅದು ಯಾವುದೇ ಒಂದು ಹಣ್ಣು ಯಾವುದೇ ಒಂದು ಸ್ವೀಟ್ ಯಾವುದೇ ಭಕ್ಷ ಏನೇ ತಗೊಳ್ಳಿ ಅಲ್ಲಿ ನಾಲಿಗೆಯಿಂದ ನೀರು ಆ ಒಂದೊಂದು ಗಿಡದಲ್ಲಿ ಒಂದೊಂದು ಆ ಹಣ್ಣು ಇದ್ದರೆ ಅದು ತಕ್ಕೊಳ್ಳುವ ನೀರು ಅದರಲ್ಲಿ ಇರುವಂತ ರಸಗಳನ್ನು ಮಾವಿನ ರಸ ನೀರಿನ ಸ್ವಲ್ಪ ಇರಬೇಕು ನಾಲಿಗೆಯಲ್ಲಿನೂ ನೀರು ಸುರಿಬೇಕು ಆವಾಗ ಆ ಸಲೈವ ಅದನಿಂದ ಅದಕ್ಕೆ ರುಚಿ. ಸೊ ಅದಕ್ಕೇನ ರಸ ಜಲದಲ್ಲಿ ಇರುವಂತ ವಿಶೇಷ ಮತ್ತು ದಟ್ ವಿಚ್ ಡಿಸ್ಟಿಂಗ್ವಿಷಸ್ ಫ್ರಮ್ ಅದರ್ ಪಂಚಭೂತ ಅದು ಬಂದು ರಸ ಆಗತ್ತೆ. ಈ ರಸಗಳು ಎಲ್ಲಿಂದ ಬರುತ್ತೆ ಅಫ್ಕೋರ್ಸ್ ಇಲ್ಲಿ ಹೇಳಿದಂತ ಪುಷ್ಪ ಆಯ್ತು ಫಲಗಳು
ಆ ಫಲಗಳಲ್ಲಿ ರಸ ಮತ್ತು ನಾವು ಅಡಿಗೆ ಮಾಡುವಂತ ಷಡ್ ರಸಗಳು, ಈ ಒಂದು ಪದಾರ್ಥಗಳು, ನಾವು ವಾಟ್ ಎವರ್ ವಿ ಕುಕ್, ನಾರಿಗೆಯಿಂದ ಸವಿಯುವಂತ ಎಲ್ಲವೂ ಈ ರಸ, ಆ ರಸ ಅದಕ್ಕೆ ಅಮೃತಾತ್ಮಕಂ ರಸ ಅಮೃತಾತ್ಮಕಂ ನೈವೇದ್ಯಂ ಅಂತ, ಆ ರಸವನ್ನ ಸ್ವಾಕ್ಯ ರಸ, ಅಲ್ಲಿಂದ ನಾವು ಹೇಳುವಾಗ ದೇವರು ಸ್ವಾಕ್ಯ ರಸವನ್ನ ಸ್ವೀಕಾರ ಮಾಡುತ್ತಾರೆ. ನೈವೇದ್ಯ ಇಡುವಾಗ ದೇವರಿಗೆ ಏನು, ದೇವರ ಹಾಗೆ ಇರುತ್ತೆ, ನಾವು ಇಡುವಂತ ನೈವೇದ್ಯ ಹಾಗೆ ಇರುತ್ತೆ. ಅಲ್ಲಿ ಇರುವಂತ ಅವನ ರೂಪವನ್ನ ಅವನು ನಮ್ಮಲ್ಲಿ ಭಗವಂತ, ಆ ಪ್ರತಿಮೆಯಲ್ಲಿ ಭಗವಂತ ಅಲ್ಲಿ ಇರುವಂತ ರೂಪ ಅದೇ ಆಗತ್ತೆ. ಸೊ ಜಲದಲ್ಲಿ ಇರುವಂತ ರಸ ಸುರಸ ಆಗತ್ತೆ ಅದು. ಆಮೇಲೆ ಇದಾದ ಮೇಲೆ ಮೂರನೇ ದಿನ ಪೃಥ್ವಿಯ ಬಂತು, ಪೃಥ್ವಿ ಅಪ್ಪಾಯ್ತು, ನೀರಾಯ್ತು. ಆಮೇಲೆ ತೇಜಸ್ಸು, ತೇಜಸ್ ಅಂದ್ರೆ ಅಗ್ನಿ, ಅದು ಏನಾಗತ್ತೆ, ಇದು ಒಂದು ರೂಪ, ಅದಕ್ಕೆ ಇರುವಂತ ಅಸಾಧಾರಣ ಧರ್ಮ ಏನು ಅಂದ್ರೆ ಅದಕ್ಕೆ ರೂಪ ಅಂದ್ರೆ, ರೂಪ ಅಂದ್ರೆ ಏನು, ಎಲ್ಲ ನಾವು ಕಾಣುವಂತ ಇಡೀ ಪ್ರಪಂಚ ಪೂರ ಇಸ್ ಸೋ ಬ್ಯೂಟಿಫುಲ್, ಇದು ಎಲ್ಲ ರೂಪವು ಇರಬೇಕಂದ್ರೆ ಅಲ್ಲಿ ತೇಜಸ್ಸು. ಸೊ ಈ ರೂಪವಾದ ಆ ಒಂದು ದರ್ಶನ ನಮ್ಗೆ ಆಗಬೇಕಂದ್ರೆ ನಮ್ಗೆ ದೀಪ, ಆ ಒಂದು ಕಣ್ಣಲ್ಲಿ ಆ ದೀಪವನ್ನ ಅವನು ಇಡಬೇಕು, ಸೂರ್ಯರ ದೀಪ ಬೇಕು, ಎರಡು ಇರಬೇಕು. ಸೊ ಇದೇ ಕಣ್ಣಿನಿಂದ ನಾವು ಏನೇನು ನೋಡ್ತೀವೋ ಎಲ್ಲ ಪದಾರ್ಥಕ್ಕೂ ಮೂಲವಾಗಬೇಕಾದ, ಸೊ ಇದೇ ದೀಪ ರಂ ಇದಕ್ಕೆ ಹೇಳುವಾಗ ರಂ ಅಂತ, ದೀಪದ ದೀಪ ಆ ಬೆಂಕಿಯದ ಶಬ್ದವೇ ರಕಾರ. ಸೊ ರಂ ತೇಜಾತ್ಮಕಂ ದೀಪಂ ಸಮರ್ಪಯ. ಸೊ ನಾವು ಎಲ್ಲೋ ಹೋಗ್ತೀವಿ, ದೇವರಿಗೆ ದೀಪ ಹಚ್ಚಲಿಕ್ಕೆ ಆಗೋದಿಲ್ಲ, ಈ ಚಿಂತನೆ ರಂ ರಂ ತೇಜಾತ್ಮ ರಂ ಅಗ್ನಿಯಾತ್ಮಕಂ ದೀಪಂ ಸಮರ್ಪಯಾಮಿ ಅಂತ ಈ ಚಿಂತನೆ. ಸೊ ದೇವರಿಗೆ ದೀಪ ಹೇಳ್ತಾರಲ್ಲ, ದೀಪ ಹಚ್ಚದೆ ನೀವು ಪೂಜೆ ಮಾಡಬಾರ್ದ್ರಿ ಅಂತ ಹೇಳ್ತಾರೆ. ಸಪೋಸ್ ವಾಟ್ ಇಫ್ ನಾವು ಈ ಕಾಲದಲ್ಲಿ ತಗೊಳ್ಳಿ, ನಾವು ಎಲ್ಲೆಲ್ಲೋ ಹೋಗ್ತೀವಿ, ಎಲ್ಲೆಲ್ಲೋ ಇರಬೇಕಾಗಿರುತ್ತೆ, ದೇರ್ ಆರ್ ಪ್ಲೇಸಸ್ ಯು ಕೆನಾಟ್ ಇವನ್, ಇಲ್ಲ ರೀ ಇಲ್ಲಿ ಯು ಕೆನಾಟ್ ಲೈಟ್, ಅಲ್ಲಲ್ಲಿ ರೂಲ್ಸ್ ಇರುತ್ತೆ, ಏನು ಹೋಟೆಲ್ಗೆ ಹೋಗಿ ಇಳಿಬೇಕು, ಅಲ್ಲಲ್ಲಿ ರೂಲ್ಸ್ ಇರುತ್ತೆ, ಅಲ್ಲಿ ಏನು ಮಾಡ್ತೀರಾ, ರೂಲ್ಸ್ ಅನ್ನ ವಯೊಲೇಟ್ ಮಾಡಿ ಯು ಯು ವಾಂಟ್ ಟು ರಿಸ್ಕ್ ಅದರ್ಸ್, ಅಲ್ಲಿ ದೀಪ ಹಚ್ಚಿ ಇಲ್ಲ ರಂ ಈ ಚಿಂತನೆ. ಸೊ ದೇವರ ಚಿಂತನೆ ಮಾಡಲಿಕ್ಕೆ ಯಾವ ಕಾಲದಲ್ಲಿನೂ ಯಾವ ಅವಸ್ಥೆಯಲ್ಲಿನೂ ಮಾಡಲಿಕ್ಕೆ ಅವನು ನಮಗೆ ಒಂದು ದೇಹವನ್ನು ಕೊಟ್ಟಿದ್ದಾನೆ, ಅದನ್ನ ಬಳಸುವ ರೀತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜಲದ ಸೊ ಜಲವೇ ರಸ ರೂಪ. ಸೊ ಇದೇ ದೇವರಿಗೆ ಹಾಕುವ ದೇವರಿಗೆ ಹಚ್ಚುವಂತ ನಂದಾ ದೀಪ ಅಂದ್ರೆ ಇದನ್ನ ಚಿಂತನೆ ಮಾಡಬೇಕು. ಇದಕ್ಕೇನೋ ನಾವು ರೂಪ ಅಂತ ಬರುವಾಗ ಕಣ್ಣಿನ ಮುಂದೆ ಕಾಣುವಂತ ಎಲ್ಲಾ ವಸ್ತುಗಳನ್ನು ನಾವು ಚಿಂತನೆ ಮಾಡಬಹುದು, ದೇವರ ನಮ್ಮ ಕಣ್ಣು ಮುಂದೆ ಚಿಂತನೆ ಮಾಡ್ಬೋದಲ್ಲ. ಹೊರಗಡೆ ಆರ್ಯೋನ್ ದೇವಸ್ಥಾನಕ್ಕೆ ಹೋದಾಗ ಅನೇಕ ಅನೇಕ ಮೂರ್ತಿಗಳು ಒಂದೊಂದು ಜಾಗಲ್ಲಿ, ತಿರುಪತಿ ತಿಮ್ಮಪ್ಪ, ಉಡುಪಿ ಕೃಷ್ಣ, ಹೀಗೆ ಒಂದೊಂದು ಅದೆಲ್ಲ ರೂಪ ನಮ್ಗೆ ತುಂಬಾ ಫೆಮಿಲಿಯರ್ ಇರುವಂತ, ದೇವಸ್ಥಾನದಲ್ಲಿ ಇರುವಂತ ದೇವರ ವಿಗ್ರಹಗಳು ನಮ್ಮ ಮನೆಗಳಲ್ಲಿ, ನಮ್ಮ ಹಿರಿಯ ಗುರು ಹಿರಿಯರ ಮನೆಗಳಲ್ಲಿ ಆ ಕಾಲದಲ್ಲಿ, ಇದೆಲ್ಲ ನಮ್ಗೆ ಅದೆಲ್ಲ ರೂಪ. ಮತ್ತು ಹೇಳ್ತಾರಲ್ಲ, ಸೂರ್ಯನೇ ಒಂದು ಪ್ರತೀಕ, ಸೂರ್ಯ ಪ್ರತೀಕ, ಅಗ್ನಿ ಒಂದು ಪ್ರತೀಕ, ಆ ಒಂದು ಬ್ರಾಹ್ಮಣ್ಯತ್ವವನ್ನ ಉಳಿಸಿ ಆ ದೇವರ ತಿಳ್ಕೊಳ್ಳುವ ಮಾರ್ಗದಲ್ಲಿ ಇರುವಂತ ಆ ಬ್ರಾಹ್ಮಣ ಮತ್ತು ವೈಷ್ಣವರು, ಆ ವೈಷ್ಣವರು ಗೋವು, ಇದು ಒಂದೊಂದು ಒಂದೊಂದು ವಿಶೇಷ ಪ್ರತೀಕಗಳು ಅಂತ ನಾವು ಈ ಇದನ್ನೇ ಸಂದಿಯಲ್ಲಿ ನೋಡಿದ್ದೀವಿ. ಅದು ಒಂದೊಂದು ದೇವರ ಅದು ರೂಪ ನೋಡ್ಲಿಕ್ಕಾಗತ್ತಲ್ಲ, ಅದು ಒಳಗೆ ದೇವರ ಅಂತರ್ಯಾಮಿ ಆಗಿದ್ದಾನೆ, ಈ ರೀತಿಯಾದ ಚಿಂತನೆಯನ್ನು ಆಗತ್ತ. ಇದಾದ ಮೇಲೆ ನೆಕ್ಸ್ಟ್ ಒಂದು ಆಮೇಲೆ ವಾಯು, ವಾಯು ಪಂಚಭೂತದಲ್ಲಿ ಅಗ್ನಿ ಆದ ಮೇಲೆ ಇನ್ನು ಹೈಯರ್ ಅಂಡ್ ಹೈಯರ್, ಇನ್ನು ತೆಳ್ಳಗ ತೆಳ್ಳಗ ಇನ್ನು ಸೂಕ್ಷ್ಮ ಸೂಕ್ಷ್ಮಕ್ಕೆ ಹೋಗ್ತಾರೆ. ನೆಕ್ಸ್ಟ್ ವಾಯು ಅಂದ್ರೆ ವಾಯು ವಾಯು ಏನು, ವಾಯು ಇಂದ ಆಗೋದು ವಿಶೇಷ ಏನು, ವಾಯು ಕಾಣಿಸೋದಿಲ್ಲ ನಮ್ಗೆ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಏನಿದೆ ಸ್ಪರ್ಶ ಇದೆ. ನಮ್ಮ ಸ್ಪರ್ಶ ನಮ್ಮನ್ನ ಅದು ಮೆಲ್ಲಗೆ ತಾಕತ್ತೆ, ನಾವು ಏನು ಅದು ಏನು ಮಾಡುತ್ತೆ ನಮ್ಗೆ, ವಿ ಕ್ಯಾನ್ ಫೀಲ್, ವಿ ಕೆನಾಟ್ ಸಿ, ಗಾಳಿ ನೋಡ್ಲಿಕ್ಕಾಗೋದಿಲ್ಲ, ಗಾಳಿಯ ಇಫೆಕ್ಟ್ ನಮ್ಗೆ ಕಾಣತ್ತೆ. ಸೊ ಅದು ಅದು ವಿ ಫೀಲ್ ಇಟ್. ಸೊ ಇದು ಯಾವುದು ಅಂದ್ರೆ ಇದು ಮುಖ್ಯವಾದ ಸ್ಪರ್ಶ ಅಂಬೋ ಗುಣ ಇದಕ್ಕಿದೆ. ಇದು ಏನಾಗತ್ತೆ ಅಂದ್ರೆ ಇದು ಚಾಮರ, ಚಾಮರ ಚಾಮರದಿಂದ ದೇವರಿಗೆ ಹಾಕು ಅಂದ್ರೆ ಚಾಮರಂ ಸಮರ್ಪಯಾಮಿ ವ್ಯಜನಂ ಸಮರ್ಪಯಾಮಿ ಅಂತ ಹೇಳ್ತೀವಲ್ಲ, ದೇವರಿಗೆ ಬೀಸುವ ಗಾಳಿ. ಅಥವಾ ನಾವು ಪ್ರಾಣಾಯಾಮ ಮುಂತಾದ್ದು ಮಾಡುವಾಗ ವಿ ಫಿಕ್ಸೆಡ್, ಪ್ರಾಣಾಯಾಮ ಮಾಡುವಾಗ ಗಾಳಿ ಒಳಗೆ ಹೋಗೋದು, ಗಾಳಿ ಹೊರಗೆ ಬರೋದು, ವಿ ಫೀಲ್ ದಟ್. ಅದಕ್ಕೆ ಮುಖ್ಯ ಪ್ರಾಣರನ್ನು ಮುಖ್ಯ ಪ್ರಾಣ ಅಂತರ್ಗತ ಭಗವಂತನನ್ನ ಚಿಂತನೆ ಮಾಡಬೇಕು, 6 3 2 1000 ಅದು ಹೇಳಿ ಆ ಚಿಂತನೆ.
ಸೊ ಅದೇ ಅವನಿಗೆ ದೇವರಿಗೆ ಹಾಕುವಂತ ಇದೇ ಚಾಮರ ಸೇವೆ ಆಗತ್ತ ದೇವರಿಗೆ ಅಂತ ಚಿಂತನೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಆಕಾಶ. ಆಕಾಶದ ಧರ್ಮ ಏನು? ಆಕಾಶದ ಧರ್ಮ ಇದು ಯಾವುದು? ಅದಕ್ಕಿಲ್ಲ, ಹಿಂದೆ ಹೇಳಿದ ಯಾವುದು, ಸ್ಪರ್ಶವೂ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಬಟ್ ಏನ ಇದೆ ಅಂದ್ರೆ ಅದಕ್ಕೆ ಆಕಾಶದ ಧರ್ಮ ಶಬ್ದ. ಎಲ್ಲ ಕಡೆ ಇರುವಂತ ಏನ್ ಶಬ್ದ ನಮ್ಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಎಷ್ಟು ಸುಲಭ ಇದು ಬೃಹದಾರಣ್ಯಕ ಉಪನಿಷತ್ ಮುಂತಾದಲ್ಲಿ ಎಷ್ಟು ಸುಲಭ ಮಾಡಿದ ಅಂದ್ರೆ ಏನು ಶಬ್ದ ಅಂದ್ರೆ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಮಳೆ ಬರುತ್ತೆ ಇವಾಗ, ಸಿಡಿಲು ಗುಡುಗು ಶಬ್ದಗಳು ಬರುತ್ತಲ್ಲ, ನ್ಯಾಚುರಲ್ ಸೌಂಡ್ಸ್ ಹೇಳ್ತೀವಿ. ಆಮೇಲೆ ಚಿರ್ಪಿಂಗ್ ನಾಯ್ಸ್, ಆ ಧ್ವನಿ, ಆ ಒಂದು ಬರ್ಡ್ಸ್, ಆ ದೇ ಓನ್ಲಿ ಸಿಂಗ್ ಅಂತ ಅವರು ಸಾಮಗಾನದಲ್ಲಿ ಅದಕ್ಕೆ ಹೇಳ್ತಾರೆ. ಆ ಒಂದು ಕೋಕಿಲೆ ಹೇಳೋ ಅಂತದ್ದೇ ಸರಿಯಾಗಿರುತ್ತೆ, ನಾವು ವಿ ಜಸ್ಟ್ ಇಮಿಟೇಟ್ ಮಾಡ್ತೀವಿ ನಮ್ಮ ಕಂಠ ಹಾಗೆ, ಇಟ್ಸ್ ನಾಟ್ ದಟ್ ವೆಲ್ಲಿ ಕ್ಯೂಟ್. ಸೊ ಇವುಗಳಲ್ಲಿ ಇರುವಂತಹ ಶಬ್ದಗಳು ಇರುತ್ತಲ್ಲ, ಈ ಶಬ್ದ ಅಂದ್ರೆ ಪ್ರಾಣಿಗಳ ಮೂಲಕವಾಗಿ ಮಾಡೋದನ್ನ ಧ್ವನಿ ಅಂತ ಹೇಳ್ತೀವಿ. ಮತ್ತು ನಮ್ಮ ಮಾತುಗಳು, ನಮ್ಮ ವೋಕಲ್ ಕಾರ್ಡ್ಸ್, ನಮ್ಮ ವೋಕಲ್ ಕಾರ್ಡ್ಸ್ ಒಬ್ಬೊಬ್ಬರದ ನೋಡಿ ಒಂದೊಂದು ವಿ ಕ್ಯಾನ್ ಐಡೆಂಟಿಫೈ. ಏನಾದ್ರು ಫೋನ್ ಬರ್ತಾ ಇವರು ವಾಯ್ಸ್ ಅವರು ವಾಯ್ಸ್ ವಿ ಕ್ಯಾನ್ ಐಡೆಂಟಿಫೈ, ಒಂದು ಸಿಂಗರ್ಸ್ ಇವರು ಅವರು ವಿತೌಟ್ ಇವನ್ ಸೀಯಿಂಗ್ ವಿ ಐಡೆಂಟಿಫೈ ಆ ಶಬ್ದದಿಂದ ಎಷ್ಟು ಒಂದು ಇದು. ಸೊ ಈ ನಾವು ಮಾತಾಡುವುದು ಲೌಕಿಕ ಅಲೌಕಿಕ ಆಗಲಿ, ಪಕ್ಷಿಗಳು ಮತ್ತು ಸಮುದ್ರ, ಅದಕ್ಕೆ ಹೋಗ್ತೀವಿ ಬೀಚ್ಗೆ ಹೋದಾಗ ಆ ಸಮುದ್ರದ ಧ್ವನಿ, ಆಮೇಲೆ ಮೇಘ ಆ ಧ್ವನಿ. ಸೊ ಒಂದೊಂದೊಂದು ಶಬ್ದ ಮಾಡುತ್ತಲ್ಲ, ಇದು ಪೂರ್ತಿ ಇದೆಯೋ ಇಲ್ಲಿ ಈ ವಾದ್ಯಗಳಲ್ಲಿ ಇದು ದೇವರು ಇದ್ದು ಇದಿಲಿನೊಂದು ಧ್ವನ್ಯಾತ್ಮಕ ವರ್ಣಾತ್ಮಕ. ಅದೇ ನಮ್ಮ ಆಚಾರ್ಯ ಹೇಳೋದು ಧ್ವನ್ಯಾತ್ಮಕ, ಬರೀ ನಾವು ವರ್ಣಾತ್ಮಕ ಶಬ್ದಗಳಲ್ಲ, ಧ್ವನ್ಯಾತ್ಮಕ ಶಬ್ದಗಳ ಮೂಲವು ಆ ದೇವರನ್ನೇ ಅದು ಹೇಳತ್ತ, ಸರ್ವ ಶಬ್ದ ವಾಚ್ಯತ್ವ ಅಂತ ಕೇಳಿರ್ತೀರ. ಸೊ ಹೀಗೆ ದೇವರ ಚಿಂತನೆ ಅಲ್ಲಿ ಮಾಡಿದ್ದಾಗ ಅದು ಏನಾಗಲ್ಲ, ಸರ್ವ ಮಾತುಗಳು ಮಂತ್ರ ಅಂತ ಹೇಳ್ತಾರಲ್ಲ, ನುಡಿ ಮಂತ್ರ ಅಂತ. ಸೊ ಹಾಗೆ ಅದು ಇದು ಮಂಗಳ ವಾದ್ಯ, ಇದೇ ಮಂಗಳವಾದ್ಯ, ಮಂಗಳವಾದ್ಯ ಇದೇ ಮಂಗಳ. ದೇವರನ್ನ ಚಿಂತನೆ ಮಾಡಿದ್ರೆ ಈ ಶಬ್ದದಲ್ಲಿ ಅದೇ ಮಂಗಳವಾದ್ಯ, ಅದೇ ದೇವರಿಗೆ ಮಂತ್ರ ಎಲ್ಲ ಆಗತ್ತ. ಸೊ ಇದು ಮನನ, ಅದಕ್ಕೆ ಮಂತ್ರ ಅಂಬೋದಕ್ಕೆ ಮನನ ಮಾಡ, ಈ ರೀತಿಯಿಂದ ಚಿಂತನೆ ಮಾಡಿದಾಗ ಅದೇ ಅದೇ ಆಗ್ಬಿಡುತ್ತೆ ಅಂತ. ಹೀಗೆ ಚಾಮರ ಶಬ್ದ ವಾದ್ಯಗಳ ಅರ್ಪಿಸಲು ಇಲ್ಲಿ ಅರ್ಪಣೆ ಏನ್ ಮಾಡ್ತಾ ಇದ್ದೀವಿ, ಅಲ್ಲಿನೂ ಭಗವಂತ ಇದ್ದಾನೆ. ಈ ಪಂಚಭೂತಗಳ ಆ ವಿಶೇಷವಾದಂತ ಪಂಚಭೂತಗಳ ಗುಣಗಳು, ಕ್ವಾಲಿಟೀಸ್ ಅಂತ ಲವ್ಲಿ ಪುಟ್ ಇಟ್, ಕ್ವಾಲಿಟೀಸ್ ಗುಣಗಳು, ಆ ಗುಣದಲ್ಲಿ ಭಗವಂತ ಇದ್ದಾನೆ. ಅದನ್ನೇ ನಾವು ಅರ್ಪಣೆ ನಿನ್ಗೆ ನೀನು ಇದೆಲ್ಲ ಸೃಷ್ಟಿ ಮಾಡಿ, ಇದೆಲ್ಲ ಯಾರು ಕೊಟ್ಟದ್ದು ಅಂದ್ರೆ ನೀನು ಸೃಷ್ಟಿ ಮಾಡಿದಿ. ಇವಾಗ ನನ್ನ ಥಾಟ್ ಪ್ರಾಸೆಸ್ ಹಾಗೆ ಹೋಗ್ತಾ ಇದೆ, ಇದಕ್ಕೆ ಯಾರು ಕಾರಣ? ನೀನು. ಸೊ ನಮ್ಮಲ್ಲಿ ಇರುವಂತ ಭಗವಂತ, ದೇವರು ಮಾಡಿದ ಸೃಷ್ಟಿ, ನಮ್ಮ ಬಿಂಬರೂಪ ನಮ್ಮ ಚಿಂತನೆಯಲ್ಲಿ ಇರೋದು, ಮತ್ತು ನಮ್ಮ ಬಿಂಬ ನಮ್ಮ ಒಳಗೆ ಇರುವಂತ ಪದ್ಮನಾಭ. ಸೊ ಹೀಗೆ ನಾವು ಇದರಲ್ಲಿ ಇರೋದು, ಈ ತ್ರಿಪುಟಿಯಲ್ಲಿ ಇರುವನು ನೀನೇ ಪ ಸ್ವಾಮಿ ಅಂತ ಈ ಇದನ್ನೇ ಐಕ್ಯ ಚಿಂತನೆ ಅಂತಾರೆ. ಈ ಐಕ್ಯ ಚಿಂತನೆಯೇ ಪೂಜಾ ಅಂತ ಹೇಳೋದು. ಈ ರೀತಿಯಿಂದ ಮಾನಸಿಕ, ಅದಕ್ಕೆ ಅಂತ ನಮ್ಮ ಮನೆಯಲ್ಲಿ ಪೂಜೆಯೇ ಮಾಡದೆ ಇದೇ ಥಿಂಕ್ ಮಾಡ್ತೀವಿ ಅಂದ್ರೆ ಅದು ತಪ್ಪು. ಯಾವಾಗ ಅವಕಾಶ ಎಲ್ಲವೂ ಇದೆಯೋ ಆವಾಗ ಯಾವ ಯಾವ ವಸ್ತುಗಳನ್ನ ದೇವರು ಕೊಟ್ಟಿದ್ದಾನೆ ಆವಾಗ ಪೂರ್ತಿಯಾಗಿ ಮಾಡಬೇಕು. ಅದರ್ ಟೈಮ್ಸ್ಲಿ ಈ ಚಿಂತನೆಗೆ ನಿಮ್ಗೆ ಏನು ಮಡಿ ಆಚಾರ ಇದು, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ರೆಸ್ಟ್ರಿಕ್ಷನ್. ಎಲ್ಲ ಇದಕ್ಕೆ ಜಾತಿ ಭೇದ ಇಲ್ಲ, ಒಂದು ಜೆಂಡರ್ ವ್ಯತ್ಯಾಸ ಇಲ್ಲ, ಯಾವುದೂ ಇಲ್ಲ. ದಿಸ್ ಇಸ್ ಆಸ್ ಗುಡ್ ಮಾನಸ ಪೂಜೆ. ಈ ಪೂಜೆಯನ್ನು ಮಾಡಬಹುದಲ್ಲ ನೀವು, ಇವನ್ ಇಫ್ ಯು ಆರ್ ಬೆಡ್ ರಿಡನ್ ಯು ಕ್ಯಾನ್ ಡೂ ದಿಸ್ ಪೂಜೆ. ಸೊ ಹೀಗೆ ಹೇಳ್ತಾ ಇದ್ದಾರೆ, ಚಾಮರ ಶಬ್ದ ವಾದ್ಯಗಳ ಅರ್ಪಿಸಲು ಒಲಿವ. ನೋಡಿ ಯಾವಾಗ ದಾಸರಾಯರು ಇದನ್ನ ಹೇಳ್ತಾರಂದ್ರೆ ಅವರು ಮಾತನ್ನ ದೇವರು ಸತ್ಯ ಮಾಡ್ತಾನ. ವಿಷ್ಣು ವೈಷ್ಣವ ಮಾತು, ಅದಕ್ಕೆ ನಾವು ನಿಮ್ಮ ಬಾಯಿಂದ ಸ್ವಾಮಿಗಳ ಬಾಯಿಂದ ಹೇಳಿದ್ರೆ ಅದು ನಡೆಯುತ್ತೆ. ನಾವು ಆಲ್ ದಿಸ್. ಸೊ ಇವರು ಅಪರೋಕ್ಷ ಜ್ಞಾನಿಗಳು. ಇವರು ಏನು ಅವ್ರು ಹೇಳ್ತಾರೆ, ನನ್ನ ಮಾತುಗಳಲ್ಲ ಅಂತಾನೆ ಇಲ್ಲ, ಎಲ್ಲ ದಾಸರು ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದಲ್ಲಿ ನನ್ನ ಮಾತಲ್ಲ ಅಂತಾನೆ ಅವ್ರು ಹೇಳ್ತಾರೆ. ನನ್ನಿಂದ ನನ್ನಲ್ಲಿ ಇದ್ದು ದೇವರು ನುಡಿಸಿದ. ಸೊ ಅವ್ರು ಹೇಳ್ತಾರೆ ಅಂದ್ರೆ ಅದು ಸತ್ಯವಾದ ಮಾತು. ನಾವು ಇದು ಮಾಡಿದ್ರೆ ಈ ಕಲಿಯುಗದಲ್ಲಿನೂ ನಮ್ಗೆ ಅತ್ಯಂತ ಫಲ ಬರುತ್ತೆ. ಅದಕ್ಕೆ ಈ ಒಂದು ಚಿಂತನೆಯನ್ನು ಕೊಟ್ಟು ಇಲ್ಲಿ ಅನೇಕ ರೀತಿಯಿಂದ, ಒಂದೇ ಬೇಕಾಗಿಲ್ಲ, ಈ ರೀತಿಯಾಗಿ ಅನೇಕ ಮುಖದಿಂದ ಇದಕ್ಕೆ ಸಂವಾದಿಯಾಗಿ ನಮ್ಗೆ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ ನೆಕ್ಸ್ಟ್ ಅಲ್ಲಿ ಬರುತ್ತೆ. 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ, ಕೃಷ್ಣ ಹೇಳಿದ್ದ ಯಜ್ಞ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಶ ಜುಹೋತಿ ಅಂತ ಅದನ್ನ ನೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದ. ಸೊ ಹೀಗೆ ಒಂದೊಂದಲ್ಲೇನು ಮಾಡೋದು, ಇದಕ್ಕೆ ಸಾಮವೇದದ್ದು ನಾವು ನೋಡಿದೀವಿ ಅಂತ ಕಾಣುತ್ತೆ. ಬೃಹತ್ ಸಾಮ ಅದು ಕವರ್ ಮಾಡಿದ್ದೇನೋ ಏನೋ ಮರ್ತೋಯ್ತು. ಇದು ಛಾಂದೋಗ್ಯದಲ್ಲಿನೂ ಇರುವಂತದ್ದು, ಹ್ಯಾಗ ಹ್ಯಾಗ ಮಾಡಬೇಕು ಇದನ್ನೇ ಒಂದು ವ್ರತ ಅಂತಾರ, ದೀಕ್ಷೆ ತೊಟ್ಟು ನಾನು ನಿಂದನೆ ಮಾಡೋದಿಲ್ಲ, ಈ ಒಂದು ಋತು ಧರ್ಮವನ್ನ ನಿಂದನೆ ಮಾಡೋದಿಲ್ಲ. ಋತು ಧರ್ಮದಲ್ಲಿ ಆ ಒಂದು ಋತುಗಳನ್ನ ನಿಂದನೆ ಮಾಡಲ್ಲ, ಋತುಗಳಲ್ಲಿ ಒಂದೊಂದು ಮಳೆ ಬಿಸಿಲು ಇದು ಪ್ರತ್ಯೇಕ ಪ್ರತ್ಯೇಕ, ಇದನ್ನು ನಾನು ನೀರನ್ನ ನಿಂದನೆ ಮಾಡೋದಿಲ್ಲ ಇದನ್ನ. ಸೊ ನಾವು ಊಟ ಮಾಡುವಾಗ ಅನ್ನಂನ ನಿಂದೆ, ಊಟ ಮಾಡೋದ ಅನ್ನವನ್ನ ನಿಂದನೆ ಮಾಡಬಾರ್ದು. ಸೊ ಹೀಗೆ ಹೀಗೆ ಎಲ್ಲ ಇದೆಲ್ಲ ವ್ರತಗಳು ಅಂತ, ವ್ರತಗಳು ಅಂದ್ರೆ ಒಂದು ದೀಕ್ಷೆ ತೊಟ್ಟು ಮಾಡೋದು. ಈ ರೀತಿಯಿಂದಲೂ ಮಾಡ್ತಾ ಇದ್ದಂತ ಉಪನಿಷದ್ದುಗಳ ಛಾಂದೋಗ್ಯದ 2ನೇ ಅಧ್ಯಾಯದಲ್ಲಿ ಇರುವಂತ ಅನೇಕ ವಿಷಯಗಳನ್ನ ನಮ್ಗೆ ದಾಸರಾಯರು ಕೊಟ್ಟಿದ್ದಾರೆ. ಆರಂಭದಲ್ಲಿ ಕೃಷ್ಣ ಅರ್ಪಣ ಮಸ್ತು. ಏನಾದ್ರು ಕ್ವಶನ್ ಇದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ತಕೊಳ್ತೀನಿ.
ತುಂಬಾ ಚೆನ್ನಾಯ್ತು.
ಹರೇ ಶ್ರೀನಿವಾಸ.